ಗೋ ವಿದ್ಯಾವಿರಕ್ತಿಯಾದಿ ಸದ್ಗುಣೌಗಾಕರಾನಂ ವಾದಿರಾದ ಗುರುನ್ ವಂದೇ ಹಿಗ್ರೀಪದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸಿದ್ಧನ್ಮೃತಾಯ ಭಸ್ತಾಂಕಪುರುಕ್ಷಾಯ ನಮತಾಂ ಕಾಮಧೇನವೇ ಮಧುರ್ವಾದಿ ಧ್ವಾಂತರವಯೇ ವೈಷ್ಣವೇಂದೀಪರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಚಿಂದಯಾಳವೇ ಆಪಾದಮೌಳಿ ಪರ್ಯಂತ ಗುರುನಾಮಾಕ್ತಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧೇನ್ ಸ ಮನೋರಥಾಃ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಪುರುಷ ಸೂಕ್ತ ಅದನ್ನು ರಾಯರ ವ್ಯಾಖ್ಯಾನದ ಮೂಲಕವಾಗಿ ನೋಡ್ತಾ ಬಂದಿದ್ದೀವಿ. ಅದರ ಪೂರ್ವ ಪೀಠಿಕ ರೂಪದಲ್ಲಿ ಪುರುಷ ಶಬ್ದ ಅದಲ್ಲಿ ನೋಡಿದ್ದೀವಿ. ಅದು ಪರಮಾತ್ಮನಿಗೆ ಅನ್ವಯವಾಗುತ್ತೆ ಅನ್ನುವುದಕ್ಕೆ ಭಾಷ್ಯ ಆಚಾರ್ಯರು ಬಾಳಿದಂಥ ಬ್ರಹ್ಮಸೂತ್ರ ಭಾಷ್ಯಗಳ ಮೂಲಕವಾಗಿ ರಾಯರ ವ್ಯಾಖ್ಯಾನದ ಮೂಲಕವಾಗಿ ಅದೆಲ್ಲ ನೋಡಿದ್ದೀವಿ. ಅದಾದ ಮೇಲೆ ಈಗ ನೆಕ್ಸ್ಟು ರಾಯರು ಏನು ಹೇಳ್ತಾ ಇದ್ದಾರೆ ಅನ್ನುವುದನ್ನು ನಾವು ನೋಡೋಣ. ಸೊ ಇಲ್ಲಿ ನಮಗೆ ಪುರುಷ ಸೂಕ್ತದ ಮೊದಲನೇ ಮಂತ್ರ ಅದು ಯಜುರ್ವೇದ ಋಗ್ವೇದ ಎರಡರಲ್ಲಿ ಕೂಡ ಒಂದೇ ಆಗಿದೆ, ಆದ್ದರಿಂದ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾವು ಫಸ್ಟ್ ಬಿಗಿನಿಂಗ್ನಲ್ಲಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ ಅನ್ನುವಾಗ ಸಹಸ್ರ ಶಬ್ದ ಅನಂತವಾದಿ ಅಂತ ಅದೆಲ್ಲ ನೋಡಿ ಆಯಿತು. ಅಲ್ಲಿ ಪುರುಷ ಶಬ್ದ ಸಹಸ್ರ ಶೀರ್ಷ ಅಂತ ಹೇಳಿದಾಗ ಎಲ್ಲ ಕೂಡ ಬಾಹುಗಳು ಅವು ಎಲ್ಲವೂ ಕೂಡ ಅನಂತವೇ, ಅಂದರೆ ಇಲ್ಲಿ ಹೇಳಿದ ಅವಯವಗಳು ಮಾತ್ರ ಅಂತಲ್ಲ, ಎಲ್ಲವೂ ಅನಂತ ಒಂದು, ಎಲ್ಲವೂ ಅಪ್ರಾಕೃತವಾದದ್ದು, ಯಾವುದು ಪ್ರಾಕೃತ ಅವಯವಗಳಿಲ್ಲ ಅನ್ನುವುದನ್ನು ನಾವು ನೋಡಿದ್ದೀವಿ. ಸೊ ಅಪ್ರಾಕೃತನಾದ ಪರಮಾತ್ಮ ಪ್ರಾಕೃತವಾದ ವಸ್ತುಗಳ ಸೃಷ್ಟಿ ಹೇಗೆ ಮಾಡ್ತಾನೆ ಅಂತ ಹೇಳಿದರೆ ಅವನು ಸರ್ವಶಕ್ತ. ಆದ್ದರಿಂದ ಅಪ್ರಾಕೃತವಾದಾಗಲಿ ಪ್ರಾಕೃತವಾದದ್ದು ಪ್ರಪಂಚದಲ್ಲಿರುವ ಎಲ್ಲವೂ ಕೂಡ ಎಲ್ಲದಕ್ಕೂ ಮೀರಿ ನಿಂತಿದ್ದಾನೆ, ಎಲ್ಲವೂ ಅವನ ವಶದಲ್ಲಿದೆ, ಎಲ್ಲವೂ ಅವನು ಇಲ್ಲ. ಆದ್ದರಿಂದ ಭಗವಂತನ ಮಹಿಮೆಯನ್ನು ಹೇಳುವಂಥದ್ದೇ ಎಲ್ಲ ಆಗಿದೆ. ಸೊ ಅವರ್ಣಂ ಅಚಕ್ಷುಹು ಅದೇ ಅಶ್ರೋತ್ರಂ ತದ್ ಅಪಾಣಿಪಾದಂ ಇವೆಲ್ಲ ಶಬ್ದಗಳು ಅವನಿಗೆ ಪ್ರಾಕೃತವಾದ ಅವಯವಗಳಿಲ್ಲ ಅಂತ ಮಾತ್ರ ಹೇಳುತ್ತೆ, ಅಪ್ರಾಕೃತವಾದದ್ದೆಲ್ಲವೂ ಕೂಡ ಅವನಿಗೆ ಇದೆ ಅಂತ ಹೇಳಿ ಪ್ರಾಕೃತ ಭಿನ್ನಾನೇ ಅಪ್ರಾಕೃತಾನೆ ಚಕ್ಷುಶ್ರೋತ್ರಾದೀನಿ ಯಸ್ಯ ಸಹ ಅಕ್ಷುಶ್ರೋತ್ರಂ ಅನ್ನುವ ಅರ್ಥದಲ್ಲಿ ಅಪಾಣಿಪಾದ ಇವೆಲ್ಲವೂ ಕೂಡ ನಾವು ನೋಡಬೇಕು ಅಂತ ನೋಡಿ ಆದ ಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಹೋದರೆ ಅಲ್ಲಿ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಳಂ ಅನ್ನುವ ವಾಕ್ಯಕ್ಕಲ್ಲಿ ಹೋದಾಗ ಅವನು ಈ ಭೂಮಿಯನ್ನು ಮೀರಿ ನಿಂತಿದ್ದಾನೆ ಅಂತ ಬರುವಂಥದ್ದು. ಅಲ್ಲಿ ಭೂಮಿ ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಳಂ, ಅವನು ಈ ಭೂಮಿಯನ್ನು ಎಲ್ಲ ಕಡೆಯಿಂದಲೂ ಭೂಮಿ ಅಂತ ಹೇಳಿದರೆ ಅಲ್ಲಿ ಅರ್ಥ್ ಅನ್ನುವ ಅರ್ಥದಲ್ಲಿ ಅಲ್ಲ, ಈ ಭೂಮಿ ಅನ್ನುವುದು ಇಡೀ ಪ್ರಪಂಚ ಜಗತ್ತು ಪ್ರಕೃತಿ ಇವೆಲ್ಲವೂ ಕೂಡ ಸಮಾನಾರ್ಥಕವಾಗಿ ಬರುವಂಥದ್ದು. ಆದ್ದರಿಂದ ಸಭೂಮಿ ಮಿಶ್ರತೋ ವೃತ್ವ ಅತಿಷ್ಠ ದಶಾಂಗುಳಂ ಅಂತ ಹೇಳಿದಾಗ ಶ್ರುತಿಯಲ್ಲಿ ಕೂಡ ನಾವು ಈಶಾವಾಶ್ಯಬ್ದ ಮಾಡುವಾಗ ಕೂಡ ಈಶಾವಾಶ್ಯಬ್ದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಹೇಳುವಾಗ ಹೇಗಾದರೆ ಅಲ್ಲಿ ಜಗತ್ ಅನ್ನುವ ಶಬ್ದವನ್ನು ನಾವು ಪ್ರಕೃತಿ ಅಂತ ತಗೊಂಡಿದ್ದೀವೋ ಅದೇ ವಿಧವಾಗಿ ಇಲ್ಲಿ ಕೂಡ ಭೂಮಿ ಅನ್ನುವ ಶಬ್ದ ಪ್ರಕೃತಿ ವಾಚಕ, ಪ್ರಕೃತಿಯನ್ನು ತಿಳಿಸಿಕೊಡುವಂತಹ ಶಬ್ದ ಆಗಿದೆ. ಆದ್ದರಿಂದ ಭಗವಂತ ಈ ಭೂಮಿಯಲ್ಲಿ ಎಲ್ಲವನ್ನು ಕೂಡ ಮೀರಿ ನಿಂತಿದ್ದಾನೆ ಅನ್ನುವ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಾದಮೇಲೆ ವ್ಯಾಖ್ಯಾನದಲ್ಲಿ ಸೊ ಅತ ಅಸ್ಯ ಪುರುಷಸ್ಯ ಪ್ರಕೃತಿ ಅತೀತತ್ವಾದ್ ಅಪ್ರಾಕೃತ ವಿಗ್ರಹಿತಿ ಭಾವೇನ ತಸ್ಯ ಪ್ರಕೃತಿ ಅತೀತ್ವಂ ಆಹ ಸ ಭೂಮಿಮಿತಿ ಅಂಥೇಳಿ, ಅವನು ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ ಅಂತ ಹೇಳುವುದು ಉದ್ದೇಶವಾಗಿದೆ. ಯಾಕೆ ಅಂತ ಹೇಳಿದರೆ ಅವನು ಅಪ್ರಾಕೃತ ವಿಗ್ರಹನಾಗಿದ್ದಾನೆ ಅಂತ ಹೇಳಿದ್ದಾರೆ. ಅಪ್ರಾಕೃತವನ್ನು ಆಗಿಬಹುದು, ಆದರೆ ಅಪ್ರಾಕೃತವಾದದ್ದು ಕೂಡ ಪ್ರಕೃತಿಗೆ ಒಳಪಟ್ಟು ಇದ್ದಾನಾ ಅಂತ ಒಂದು ಪ್ರಶ್ನೆ ಮಾಡಿಕೊಂಡರೆ ಇಲ್ಲ, ಅವನು ಒಳಪಟ್ಟಿರುವುದಲ್ಲ, ಆ ಪ್ರಕೃತಿಯನ್ನೇ ಅಂದರೆ ಜಡ ಪ್ರಕೃತಿಯನ್ನು ನಿಯಮನ ಮಾಡುವ ಚೇತನ ಪ್ರಕೃತಿಯನ್ನು ಸಹಿತ ಅವನು ಮೀರಿ ನಿಂತಿದ್ದಾನಾದ್ದರಿಂದ ಈ ಜಡ ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ. ಕೈಮುತ್ಯ ನ್ಯಾಯದಿಂದ ಸಿದ್ಧವಾಗತ್ತೆ, ಈ ಜಡ ಪ್ರಕೃತಿಯನ್ನು ಮೀರಿ ನಿಂತವಳು ಚೇತನ ಪ್ರಕೃತಿ ಲಕ್ಷ್ಮೀದೇವಿ, ಅವಳನ್ನು ನಿಯಮನ ಮಾಡುವನು ಪರಮಾತ್ಮ ಆಗಿದ್ದಾನಾದ್ದರಿಂದ ಅವನು ಪ್ರಕೃತಿ ಅತೀತತ್ವವನ್ನು ತಿಳಿಸುವುದಕ್ಕಾಗಿ ಈ ಇದು ಹೊರಟಿದೆ ಸಭೂಮಿಂ ಅನ್ನುವುದು. ಇಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ ಆ ರಾಯರು, ಯತ್ಕಿಂಚ ಜಗತ್ಯಾಂ ಜಗತಿ ಇತಿ ಈಶಾಭಾಷ್ಯೇ ಜಗತಿ ಶಬ್ದ ಇವ ಅತ್ರ ಭೂಮಿ ಶಬ್ದ ಸರ್ವ ಆಧಾರತ್ವ ಸಾಮ್ಯೇನ ವಾ ಭವತಿ ಅತ್ರ ಜಗತ್ ಇತಿ ಔಣಾದಿಕ ಮೀ ಪ್ರತ್ಯಯಾಂತತೆಯ ಯೋಗೇನ ವಾ ಪ್ರಕೃತಿಪರ ಅಂತೇಳಿ. ಭೂ ಅನ್ನುವ ಶಬ್ದ, ಭೂ ಧಾತು, ಭೂ ಇರುವುದು, ಇರುವಂಥದ್ದು ಇಲ್ಲ ಇರುವಿಕೆಯನ್ನು ಕೊಡುವಂಥದ್ದು. ಆದ್ದರಿಂದ ಭೂ ಶಬ್ದ ಎಲ್ಲದಕ್ಕೂ ಆಧಾರ. ಇಲ್ಲಿ ಪ್ರಕೃತಿ ಭೂಮಿ ಎಲ್ಲ ಒಂದೇ ಅರ್ಥ, ಆದರೆ ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ ಇಲ್ಲ ಜಗತ್ತನ್ನು ಮೀರಿ ನಿಂತಿದ್ದಾನೆ ಅಂತ ಹೇಳಬಹುದಾಗಿತ್ತು. ಭೂಮಿಯನ್ನು ಅಂತ ಭೂಮಿ ಪ್ರಕೃತಿ ಜಗತ್ತು ಭೂಮಿ ಈ ಶಬ್ದಗಳು ಸಮಾನಾರ್ಥಕವಾಗಿರುವಾಗ ಭೂಮಿ ಶಬ್ದವನ್ನು ಯಾಕೆ ಬಳಸಿದ್ದಾರೆ? ಪ್ರಕೃತಿ ಜಗತಿ ಅಂತ ಹೇಳಬಹುದಲ್ಲವಾ ಅಂತ ಹೇಳಿದರೆ ಅಷ್ಟೇ ಅಲ್ಲದೆ ಭೂಹು ಅಂದ್ರೂ ಬರುತ್ತೆ. ಭೂಮಿ ಅನ್ನುವ ಶಬ್ದ ಹೇಗೆ ಬಂತ, ಮೀ ಪ್ರತ್ಯಯ ಅನ್ನುವ ಕೊನೆಯಲ್ಲಿ ಬರುವಂಥದ್ದು ಹೇಗೆ ಬಂತು ಅಂತೇಳಿ ಹೇಳುವಾಗ ಅಲ್ಲಿ ಅದಕ್ಕೆ ವ್ಯಾಖ್ಯಾನದಲ್ಲಿ ಹೇಳ್ತಾ ಬಂದಿದ್ದಾರೆ. ಸೊ ಎರಡು ರೀತಿಯ ಸಮಾಧಾನ ಹೇಳ್ತಾ ಇದ್ದಾರೆ. ಅಂದರೆ ಸರ್ವ ಆಧಾರದ ಭೂಮಿ ಅನ್ನುವುದು ನಮಗೆ ಈ ಆಧಾರವಾಗಿರುವಂಥದ್ದು, ಭೂ ಇರುವುದಕ್ಕೆ ಆಧಾರವಾಗಿರುವುದು ಅನ್ನುವುದು ಆ ಭೂಮಿ ಶಬ್ದದಲ್ಲಿ ಅಡಗಿದೆ. ಆದ್ದರಿಂದ ಎಲ್ಲದಕ್ಕೂ ಆಧಾರಭೂತವಾಗಿರುವ ಈ ಭೂಮಿ ಅದಕ್ಕೂ ಅವನೇ ಆಧಾರನಾಗಿ ಇದ್ದು ಅದರನ್ನು ಮೀರಿ ನಿಂತಿದ್ದಾನೆ ಅಂತ ಹೇಳುವುದರ ಮೂಲಕವಾಗಿ ಎಲ್ಲಕ್ಕೂ ಆಧಾರಭೂತವಾಗಿ ಇರುವ ರೂಢಿಯರ್ಥ ಭೂಮಿಗೆ ಬಂದರೆ ಯೌಗಿಕಾರ್ಥದಿಂದ ಭಗವಂತ ಎಲ್ಲದಕ್ಕೂ ಆಧಾರವಾದ ಭೂಮಿಯನ್ನು ಸಹಿತ ಮೀರಿ ನಿಂತಿದ್ದಾನೆ ಅಂಥೇಳಿ. ಅದು ಹೇಗೆ ಬರುತ್ತೆ ಅಂದರೆ ಭವಂತಿ ಭೂತಾನಿ ಅಸ್ಯಾಂ ಇತಿವ ಅಸ್ಯಾಂ ಇದಂ ಅಭೂತ್ ಇತಿವ ಭೂಮಿ ಅಂತ ಅದಕ್ಕೆ ಉತ್ಪತ್ತಿಯನ್ನು ಹೇಳ್ತಾರೆ. ಅಂದರೆ ಭೂತ ಅಂದರೆ ಪ್ರಾಣಿಗಳು, ಭೂತಾನಿ ಪ್ರಾಣಿಗಳು, ಪ್ರಾಣಿಗಳು ಯಾವುದರಲ್ಲಿ ಇರುತ್ತೋ ಅದು ಭೂಮಿ ಇಲ್ಲ ಇದು ಇರುವಂಥದ್ದು, ಇದ್ದು ಇರುವಿಕೆ ಕೊಡುವಂಥದ್ದು, ಆದ್ದರಿಂದಲೂ ಇದು ಭೂಮಿ. ಆದ್ದರಿಂದ ಈ ಎರಡು ಕಾರಣಗಳಿಂದಲೂ ಈ ಭೂಮಿ ಅನ್ನುವುದು ಈ ಇಡೀ ಬ್ರಹ್ಮಾಂಡದಲ್ಲಿ ಆಧಾರಭೂತವಾಗಿರುವಂಥದ್ದು. ಆದ್ದರಿಂದ ಭೂಮಿ ಶಬ್ದವನ್ನು ಬಳಸಿದ್ದಾರೆ ಒಂದು. ಇನ್ನೊಂದು, ಭೂಮಿ ಅಂತ ಹೇಳಿದರೆ ಪಂಚಭೂತಗಳಲ್ಲಿ ಮೊದಲು ಪೃಥ್ವಿ, ಆಪಸ್, ತೇಜ, ವಾಯು, ಆಕಾಶಗಳು. ಆದ್ದರಿಂದ ಎಲ್ಲ ಪಂಚಭೂತಗಳು ಇದರಿಂದ ಹೇಳಲ್ಪಟ್ಟಿತು ಅಂತೇಳಿ, ಅಂದರೆ ಎಲ್ಲ ಪಂಚಭೂತಗಳಿಂದ ಕೂಡಿರುವಂತಹ ಈ ಪ್ರಕೃತಿಯನ್ನು, ಜಗತ್ತನ್ನು ಅವನು ಮೀರಿ ನಿಂತಿದ್ದಾನೆ ಅಂಥೇಳಿ. ಇಲ್ಲಿ ಭೂ ಮೇಲೆ ಮೀ ಧಾತು ಯಾಕೆ ಬಂತು ಅನ್ನೋದಕ್ಕೆ ವ್ಯಾಕರಣ ಸೂತ್ರದಲ್ಲಿ ಉಣಾದಿ ಅಂತ ಪಾಣಿ ಸೂತ್ರಗಳಲ್ಲಿ ಬರುವಂಥದ್ದು, ಅದರಲ್ಲಿ 4ನೇ ಅಧ್ಯಾಯದಲ್ಲಿ 43ನೇ ಸೂತ್ರದಲ್ಲಿ ಬರುವಂಥದ್ದು ನಿಯೋ ಮಿಹಿ ಅಂಥೇಳಿ. ಈ ಭೂಮಿ ಇದಕ್ಕೆ ಭೂ ಧಾತುವಿಗೆ ಮೀ ಅನ್ನುವುದು ಆ ವ್ಯಾಕರಣ ಸೂತ್ರದಿಂದ ಬರುತ್ತೆ. ಆದ್ದರಿಂದ ಅದು ಭೂಮಿ ಆಯಿತು. ಆ ಭೂ ಅನ್ನುವುದು ಭುವಃ ಕಿತ್ ಭೂಧಾತು ಕಿತ್ ಆಗಿದೆ, ಆದ್ದರಿಂದ ಭೂಮಿ ಅಂತ ಆಗಿದೆ ಅನ್ನೋದು ಭುವಃ, ಭೂಹು, ಭುವಃ, ಸುವಃ, ಮಹಾ ಅಂತ ಎಲ್ಲ ಹೇಳ್ತೀವಿ. ಇದರಿಂದ ಭೂ ಅನ್ನುವುದಕ್ಕೆ, ಭುವಃ ಅಂದರೆ ಭೂ ಅನ್ನುವ ಧಾತುವಿಗೆ ಕಿತ್ ಪ್ರತ್ಯಯ, ಈ ಮೀ ಪ್ರತ್ಯಯ ಬಂದು ಸೇರತ್ತೆ. ಆದ್ದರಿಂದ ಅದು ಭೂಮಿ ಆಯಿತು ಅಂಥೇಳಿ ಆ ವಿಧವಾಗಿ ಆ ಶಬ್ದ ಬಂತು. ಈ ಭೂಮಿ ಅನ್ನೋದು ಪ್ರಕೃತಿ ಅನ್ನುವ ಅರ್ಥದಲ್ಲಿ ತಿಳಿ ಬಂದಿದೆ. ಭೂಮಿ ಅಂದರೆ ಅರ್ಥ ಜಸ್ಟ್ ಈ ನಾವು ನೋಡುವ ಈ ಭೂಮಿ ಮಾತ್ರ ಅಂತ ಅಲ್ಲ, ಇಡೀ ಪ್ರಕೃತಿ, ಬ್ರಹ್ಮಾಂಡದಲ್ಲಿರುವ ಇಡೀ ಪ್ರಕೃತಿ ಅದೆಲ್ಲವನ್ನು ಕೂಡ ಭಗವಂತ ಮೀರಿ ನಿಂತಿದ್ದಾನೆ. ನಾವು ಮುಂಚೆ ನೋಡಿದಂತೆ ಈಶಾವಾಶ್ಯಮದಲ್ಲಿ ಬರುವಂತಹದ್ದು ಈಶಾವಾಶ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಜಗತಿಯಲ್ಲಿ ಇಟೀ ಬ್ರಹ್ಮಾಂಡದಲ್ಲಿ ಇರುವಂತಹ ಪ್ರಕೃತಿ, ಈ ಎಲ್ಲ ಪ್ರಕೃತಿ ಅಲ್ಲಿ ಹೇಗೆ ಅರ್ಥ ಬಂತೋ ಇಲ್ಲಿ ಭೂಮಿ ಅನ್ನುವ ಶಬ್ದ ಕೂಡ ಅದೇ ವಿಧವಾಗಿ ಆಧಾರಭೂತವಾಗಿರುವಂತಹ ಈ ಪ್ರಕೃತಿ ಈ ಭೂಮಿ ಅನ್ನುವ ಅರ್ಥದಲ್ಲಿ ಇಲ್ಲಿ ಬಂದಿದೆ. ಸೊ ಆದ್ದರಿಂದ ಈ ಭೂಮಿ ಅನ್ನೋದನ್ನು ಸೊ ಸ ಭೂಮಿ ವಿಶ್ವತಃ ವೃತ್ಯ ಅಂತ ಬರುತ್ತೆ. ಸೊ ಭೂಮಿ ಅನ್ನುವುದರಿಂದ ಪಂಚಭೂತಗಳನ್ನು ಎಲ್ಲವನ್ನು ಕೂಡ ನಾವು ತಗೋಬೇಕು ಅನ್ನೋದನ್ನು ನೋಡಿದ್ದೀವಿ. ಅದಾಗ ಭೌತಿಕಾನಿಹಿ ರೂಪಾಣಿ ಭೂತೇಭ್ಯೋ ಅಸೌ ಪರೋಯತಃ ಇತಿ ಮಾತ್ಸ್ಯವಚನಾಥ್ ಅಂತ ಹೇಳಿ ಬ್ರಹ್ಮಸೂತ್ರಗಳಲ್ಲಿ 3ನೇ ಅಧ್ಯಾಯದಲ್ಲಿ 2ನೇ ಪಾದದಲ್ಲಿ 14ನೇ ಸೂತ್ರ ಅಲ್ಲಿ ಬರುವಾಗ ಅರೂಪವತ್ ಏವ ಅನ್ನುವ ಸೂತ್ರ ಅಲ್ಲಿ ಬರುತ್ತೆ. ಅದು ಹೇಳುವಾಗ ಆಚಾರ್ಯರು ಭಾಷ್ಯದಲ್ಲಿ ಮತ್ಸ್ಯಪುರಾಣವನ್ನು ಹೇಳ್ತಾರೆ. ಮತ್ಸ್ಯಪುರಾಣವನ್ನು ಕೋಟ್ ಮಾಡ್ತಾ ಆ ಸೂತ್ರಕ್ಕೆ ಇಲ್ಲಿ ಹೇಳ್ತಾರೆ, ಭೌತಿಕಾನಿ ಹಿ ರೂಪಾಣಿ ಭೂತೇಭ್ಯೋ ಅಸೌ ಪರೋಯತಃ ಅನ್ನುವ ಮತ್ಸ್ಯಪುರಾಣದ ವಚನ ಅಲ್ಲಿ ಹೇಳಿದ್ದಾರೆ. ಆ ಮತ್ಸ್ಯಪುರಾಣದ ವಚನ ಅದಕ್ಕೆ ಅರ್ಥ ಇದೆ, ಆ ಪೂರ್ತಿಯಾಗಿ ಬರುವಂಥದ್ದು. ಭೌತಿಕಾನಿ ಹಿ ರೂಪಾಣಿ ಭೂತೇಭ್ಯೋ ಅಸೌ ಪರೋಯತಃ ಅರೂಪವಾನ್ ಅತಃ ಪ್ರೋಕ್ತಃ ಕ್ವ ತದ್ ಅವ್ಯಕ್ತತಃ ಪರೇ ಅನ್ನುವ ವಾಕ್ಯ. ಭೌತಿಕಾನಿ ಹಿ ರೂಪಾಣಿ ಭೂತೇಭ್ಯೋ ಅಸೌ, ಅಂದರೆ ಎಲ್ಲ ಪ್ರಾಣಿಗಳ ಶರೀರ ಅದು ಭೌತಿಕ ರೂಪಗಳಿರುವಂಥದ್ದು, ಪಂಚಭೂತಗಳಿಂದ ನಿರ್ಮಿತವಾದದ್ದು ಎಲ್ಲ ಪ್ರಾಣಿಗಳ ಶರೀರ. ಆದ್ದರಿಂದ ಅವೆಲ್ಲವೂ ಕೂಡ ಪ್ರಾಣಿಗಳ ದೇಹಗಳು ವಿಕಾರಕ್ಕೆ ಒಳಪಟ್ಟಿರುತ್ತೆ, ನಮಗೆ ಅನುಭವದಲ್ಲಿರುವಂಥದ್ದು. ನಮ್ಮ ದೇಹಗಳು ಹುಟ್ಟುವಾಗ ಚಿಕ್ಕ ಮಗುವಾಗಿರ್ತೀವಿ, ಅದು ವಿಕಾರ ಹೊಂದುತ್ತೆ, ಬೆಳಿತೀವಿ, ಗ್ರೋತ್ ಇದೆ, ಬೆಳೆದು ದೊಡ್ಡವರಾಗ್ತೀವಿ, ಆಮೇಲೆ ಮುದಿತನ ಬರುತ್ತೆ, ರೋಗಾದಿಗಳು ಬರುತ್ತೆ, ಕ್ಷೀಣ ಆಗತ್ತೆ, ಆಮೇಲೆ ನಾಶನವೂ ಆಗೋಗುತ್ತೆ. ಆದ್ದರಿಂದ ಈ ಎಲ್ಲ ಟ್ರಾನ್ಸ್ಫಾರ್ಮೇಷನ್ನು ಬರುವಂಥದ್ದು, ಪಂಚಭೂತಗಳ ದೇಹಗಳು ಎಲ್ಲಕ್ಕೂ ಈ ಲಕ್ಷಣ ಇದೆ. ಆದ್ದರಿಂದ ಭೌತಿಕವಾದ ಅಂದರೆ ಪಂಚಭೂತಗಳಿಂದ ಮಾಡಲ್ಪಟ್ಟಂತಹ ರೂಪಗಳಿರುವಂಥದ್ದು, ದೇಹಗಳಿರುವಂಥದ್ದು ಯಾವುದಿದೋ ಅಂತಹ ಎಲ್ಲ ಪ್ರಾಣಿಗಳಿಗೂ ಕೂಡ ಮೀರಿ ನಿಂತವನು ಭಗವಂತ ಆಗಿದ್ದಾನೆ, ಅವನೊಬ್ಬನೇ. ಸೊ ಪರೋಯತಃ, ಇವೆಲ್ಲದಕ್ಕೂ ಪರಹ ಶ್ರೇಷ್ಠನಾಗಿ ಇರುವಂತಹ ಆ ಪರಮಾತ್ಮ ವಿಷ್ಣು ಅವನೊಬ್ಬನೇ. ಅರೂಪವಾನ್, ಅವನು ಆ ಪಂಚಭೂತಾತ್ಮಕ ದೇಹ ಅವನಿಗಿಲ್ಲ, ಅವನಿಗೆ ಪಂಚಭೂತಾತ್ಮಕ ದೇಹ ಇಲ್ಲ, ಮಿಕ್ಕವರೆಲ್ಲರಿಗೂ. ಇವೆಲ್ಲ ನಿಮಗೆ ತಿಳಿದ ವಿಷಯವೇ. ಆದರೆ ಈ ಪುರುಷ ಸೂಕ್ತದಲ್ಲಿ ಇಲ್ಲಿ ಆ ಅರ್ಥದ ಅನುಸಂಧಾನವನ್ನು ನಾವು ಮಾಡ್ಕೋಬೇಕು. ಆದ್ದರಿಂದ ಭೂಮಿಯನ್ನು ಮೀರಿ ನಿಂತಿದ್ದಾನೆ ಅತಿ ಅತಿಷ್ಠತ್ ಅನ್ನುವುದಕ್ಕೆ ಈ ಬ್ರಹ್ಮಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಈ ಬ್ರಹ್ಮಸೂತ್ರದಲ್ಲಿ ಬರುವ ಅರ್ಥವೇ ಇಲ್ಲಿ ಬರುತ್ತೆ. ಪ್ರಕೃತಿಯ ಅಭಿಮಾನಿಯಾಗಿರುವಂತಹ, ಜಡ ಪ್ರಕೃತಿಗೆ ಅಭಿಮಾನಿಯಾಗಿರುವಂತಹ, ಚೇತನ ಪ್ರಕೃತಿಯಾಗಿರುವಂತಹ ರಮಾದೇವಿಗಿಂತಲೂ ಪರಮಾತ್ಮ ಉತ್ತಮನಾಗಿದ್ದಾನೆ. ಆದ್ದರಿಂದ ಕೈಮುತ್ಯ ನ್ಯಾಯದಿಂದ ಆ ಲಕ್ಷ್ಮೀದೇವಿ ಎಲ್ಲ ಜಡ ಪ್ರಕೃತಿಯ ನಿಯಮನ ಮಾಡ್ತಾರೆ. ಈ ಭಗವಂತನಿಗೆ ಆ ಪಂಚಭೂತಾತ್ಮಕ ದೇಹ ಬರುವುದು ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರಾಕೃತ ದೇಹ ಅಂದರೂ ಪಂಚಭೂತಾತ್ಮಕ ದೇಹ ಅಂದರೂ ಒಂದೇ. ಪ್ರಾಕೃತ ದೇಹ ಪ್ರಕೃತಿ ಸಂಬಂಧವಾದ ದೇಹ, ಪಂಚಭೂತಗಳಿಂದ ನಿರ್ಮಿತವಾದ ದೇಹ, ಇವೆಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡುವಂಥದ್ದು. ಸೊ ಈ ಪ್ರಾಕೃತ ದೇಹದ ಸಂಬಂಧ ಭಗವಂತನಿಗೆ ಇಲ್ಲ, ಅದಕ್ಕೆ ಅರೂಪವಾನ್ ಅಂತ ಹೇಳಿದ್ರೆ ಪ್ರಾಕೃತ ರೂಪ, ಪ್ರಾಕೃತ ಅರೂಪ, ಪ್ರಾಕೃತ ರೂಪವಿಲ್ಲದವನು ಅಂತ ಅರ್ಥ. ಸೊ ಆದ್ದರಿಂದ ಅವನು ಆ ವಿಧವಾಗಿ ಕರೆಯಲ್ಪಟ್ಟವನಾಗಿದ್ದಾನೆ. ಸೊ ಕ್ವ ತದ್ ಅವ್ಯಕ್ತ ಪರೇ, ಸೊ ಈ ಅವನ ಪರೇ ಸರ್ವಶ್ರೇಷ್ಠನಾದ ಆ ಅವ್ಯಕ್ತನ ತತ್ವನಾದ ಆ ಭಗವಂತನಿಗೆ ಇವು ಇಲ್ಲ ಅಂತ, ಪಂಚಭೂತಾತ್ಮಕ ದೇಹ ಇಲ್ಲ ಅಂತ ಹೇಳಬೇಕಾಗಿದೆ. ಎಲ್ಲ ಅಂತಹ ದೇಹ ಇರುವುದು ಸಾಧ್ಯವೇ ಇಲ್ಲ ಅಂಥೇಳಿ. ಸೊ ಅವನಿಗೆ ಅಪ್ರಾಕೃತವಾದ ದೇಹ ಮಾತ್ರ ಇದೆ. ಪಂಚಭೂತಗಳಿಂದ ಮಾಡುವ ವೃದ್ಧಿ, ಬೆಳೆಯುವುದು, ನಾಶವಾಗುವುದು, ಹುಟ್ಟುವುದು, ವಿಕಾರಗಳನ್ನು ಒಳಗಾಗುವುದು ಇತ್ಯಾದಿ ದೋಷಗಳಿರುವ ಪಂಚಭೂತ ದೇಹ ಅವನಿಗಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ ಮೇಲೆ ಈ ಪುರುಷನಾಮಕ ಪರಮಾತ್ಮ ಭೂಮಿ ಅಂತ ಶಬ್ದದಿಂದ ಹೇಳಲ್ಪಟ್ಟಿರುವಂತಹ ಪ್ರಕೃತಿಯನ್ನು, ಅದರಲ್ಲಿರುವ ಪಂಚಭೂತಗಳನ್ನು ಅತಿ ಅತಿಷ್ಠತ ಮೀರಿ ನಿಂತಿದ್ದಾನೆ, ಉತ್ತಮನಾಗಿದ್ದಾನೆ ಅನ್ನುವ ಅರ್ಥ ಹೇಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ಸ ಭೂಮಿ ವಿಶ್ವತೋ ಉರುತ್ವ, ಪಂಚಭೂತಗಳನ್ನು ವಿಶ್ವತಃ ಎಲ್ಲ ಕಡೆಯಿಂದ ಉರುತ್ವ ಅತ್ಯತಿಷ್ಠತ್, ಅತಿ ಅತಿಷ್ಠತ್, ಅತ್ಯತಿಷ್ಠತ್ ಅನ್ನುವುದರಲ್ಲಿ ಅತಿ ಅತಿಷ್ಠತ್, ಅತಿಷ್ಠತ್ ಅನ್ನುವುದು ಇದ್ದಾನೆ, ಪಾಸ್ಟ್ ಟೆನ್ಸ್ ಆಗುತ್ತೆ. ಅತ್ಯತಿಷ್ಠತ್, ಅತಿಕ್ರಮಿಸಿ ಇದ್ದಾನೆ ಅಂದರೆ ಎಲ್ಲ ಕಾಲಗಳಲ್ಲಿ ಇರುವಂಥದ್ದು. ಸೊ ಅದರಿಂದ ಅದು ಎಲ್ಲ ಸರ್ವಕಾಲ ಸಂಬಂಧವಾದ ಕ್ರಿಯೆ ಅಂತಲೇ ನಾವು ತಗೋಬೇಕು. ಅವನು ಯಾವಾಗಲೂ ಕೂಡ ಎಲ್ಲವನ್ನು ಅತಿಕ್ರಮಿಸಿ ನಿಂತಿದ್ದಾನೆ ಅನ್ನುವುದನ್ನೇ ಇಲ್ಲಿ ಹೇಳಿದ್ದಾರೆ. ಸೊ ಅದರಿಂದ ನಾವಿಲ್ಲಿ ತಗೋಬೇಕಾಗಿದ್ದ ವಾಕ್ಯನಂತ ಹೇಳಿದೆ, ಅತ್ಯತಿಷ್ಠತ್ ಅಂದರೆ ಅತಿಕ್ರಮ್ಯ ವರ್ತತೆ, ಅತಿಷ್ಠತ್ ಅನ್ನೋದು ವರ್ತತೆ, ಅತಿಷ್ಠತ್ ಅತಿಕ್ರಮ್ಯ ಮೀರಿ ವರ್ತತೆ ಇರುತ್ತಾನೆ ಅಂದರೆ ಸರ್ವದಾ ತತ್ ಅತಿಕ್ರಾಂತ ತತ್ ಅಸ್ಪೃಷ್ಟ ಏವ ವರ್ತತ ಇತಿ ಅರ್ಥ. ಇದರ ಅರ್ಥ ಅದನ್ನು ಮೀರಿ ನಿಲ್ಲುವುದಂದರೆ ಅರ್ಥ ಏನು, ನಾಟ್ ಜಸ್ಟ್ ಫಿಸಿಕಲಿ, ಇನ್ ಎವ್ರಿ ರೆಸ್ಪೆಕ್ಟ್, ಅಂದರೆ ಅದರಿಂದ ಅದರ ಸ್ಪರ್ಶ ಇಲ್ಲ ಅವನಿಗೆ, ಅಂದರೆ ಅದರ ಸ್ಪರ್ಶ ಇಲ್ಲ ಅಂತ ಹೇಳಿದರೆ ಅದರಿಂದ ಅದರ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ತದ ಸರ್ವದಾ ತದ ಅತಿಕ್ರಾಂತ ತದ ಅಸ್ಪೃಷ್ಟ ಏವ ವರ್ತತ ಇತ್ಯರ್ಥ ಅಂತ ಹೇಳಿದ್ದಾರೆ. ಅದನ್ನು ಅತಿಕ್ರಾಂತ ಅತಿಕ್ರಮಿಸಿ ಇದ್ದಾನೆ. ತದ್ ಅಸ್ಪೃಷ್ಟ ಅದರಿಂದ ಸ್ಪರ್ಶ ಹೊಂದುವುದಿಲ್ಲ. ಅಂದರೆ ಅರ್ಥ ಏನು? ಸ್ಪರ್ಶ ಹೊಂದುವುದಿಲ್ಲ ಅಂದರೆ ಅದರ ಪ್ರಭಾವ ಯಾವುದು ಕೂಡ ಇವನ ಮೇಲೆ ಪ್ರಭಾವವನ್ನು ಬೀರಲಾರದು, ಯಾವುದು ಇವನನ್ನು ಪ್ರಭಾವಿತನನ್ನಾಗಿ ಮಾಡುವುದಿಲ್ಲ ಅನ್ನುವ ಅರ್ಥ. ಅದರಿಂದ ತದ್ ಅಸ್ಪೃಷ್ಟ ಅತ್ಯತಿಷ್ಠತ್ ಅನ್ನುವುದರಲ್ಲಿ ಇಲ್ಲ, ಎಲ್ಲ ಅಡಗಿದೆ. ಅತಿಕ್ರಾಂತನಾಗಿದ್ದಾನೆ, ಅದರಿಂದ ಅದರ ಸ್ಪರ್ಶಕ್ಕೆ ಅಂದರೆ ಅದರ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಇದಕ್ಕೆ ಶ್ರುತಿ ವಾಕ್ಯವನ್ನು ಕೂಡ ಕೋಟ್ ಮಾಡಿ ಹೇಳ್ತಾ, ನಿಮಗೆಲ್ಲ ತಿಳುವಂಥದ್ದು, ಆದಿತ್ಯ ವರ್ಣಂ ತಮಸ ಪರಸ್ತಾತ್ ಅಂತ ಬರುತ್ತೆ. ಆದ್ದರಿಂದ ಅಲ್ಲಿ ಅವನು ಆದಿತ್ಯ ಸೂರ್ಯನ ಬಣ್ಣದಲ್ಲಿ ಇದ್ದು ಅಂದರೆ ಅಂತಹ ಪ್ರಕಾಶವಂತನಾಗಿ ಇದ್ದು ತಮಸ್ಸನ್ನು ಮೀರಿನ, ಅಲ್ಲಿ ತಮಸ್ಸು ಅಂದರೆ ಸತ್ವರಜ ತಮೋಗುಣದಲ್ಲಿ ಒಂದು ಗುಣ ಅಂತಲ್ಲ, ಅದು ಕೂಡ ತಮಸಃ ಅಂತ ಹೇಳಿದರೆ ಇಡೀ ಪ್ರಕೃತಿ ಅಂತಲೇ ತಗೋಬೇಕು. ಇಡೀ ಪ್ರಕೃತಿಯನ್ನು ಪರಸ್ತಾತ್ ಮೀರಿ ನಿಂತಹ ಪರಮಾತ್ಮ ಅಂಥೇಳಿ ಆ ಅರ್ಥದಲ್ಲಿ ಹೇಳಿದ. ಸೊ ಆದ್ದರಿಂದ ಅತೀತ್ಯ ತಿಷ್ಠತಿ ಇತಿ ಅತ್ರ ಕಿಯತ್ ದೂರಂ ಇತಿ ಆಶಂಕಾಯಾಂ ಉಕ್ತಂ ದಶಾಂಗುಳಂ ಇತಿ. ಸರಿ, ಎಲ್ಲದಕ್ಕೂ ಮೀರಿ ನಿಂತಿದ್ದಾನೆ. ಎಷ್ಟು ದೂರದಲ್ಲಿ ನಿಂತಿದ್ದಾನೆ, ಕಿಯತ್ ದೂರಂ ಅಂತ ಪ್ರಶ್ನೆ ಮಾಡಿದರೆ ದಶಾಂಗುಳಂ ಅಂತ ಪ್ರಯೋಗ ಮಾಡಿದ್ದಾರೆ. ದಶಾಂಗುಳಂ ಅಂತ ಹೇಳಿದ್ರೆ 10 ಅಂಗುಳಗಳು. ಅಂಗುಳ ಅಂದರೆ ಅಂಗುಳಿ ಶಬ್ದದಿಂದ ಬಂದದ್ದು ಅಂಗುಳ. ಅಂಗುಳಿ ಅಂದರೆ ಒಂದು ಬೆರಳು, ನಾವು ಬೆರಳು ಹೀಗೆ ಸೇರಿಸಿ ಎರಡು ಬೆರಳು ಸೇರಿಸಿಕೊಂಡು ಒಂದು ಅಂಗುಳಿ ಆಗುತ್ತೆ. ಆದ್ದರಿಂದ ಅಂಗುಳಿಗಳಿಂದ ಮಾಡಲ್ಪಟ್ಟ ಒಂದು ಮೆಷರ್ಮೆಂಟ್ಗೆ ಅದಕ್ಕೆ ಅಂಗುಳ ಅಂತ ಹೇಗೆ ಬಂತು ಅಂದರೆ ಅದಕ್ಕೆ ಪಾಣಿನಿ ಸೂತ್ರ ಒಂದಿದೆ, 5ನೇ ಅಷ್ಟಕದಲ್ಲಿ ಬರುವಂಥದ್ದು. ಅಲ್ಲಿ ತತ್ಪುರುಷಸ್ಯ ಅಂಗುಲೇಹೇ ಸಂಖ್ಯಾ ವ್ಯಯಾದೇಹೇ ಇತ್ ಅಂಗುಳಿ ಶಬ್ದಾತ್ ಅಚ್ ಪ್ರತ್ಯಯ ಅಂತೇಳಿ. ಅಚ್ ಅಂದರೆ ಅ ಪ್ರತ್ಯಯಕ್ಕೆ ಅಚ್ ಪ್ರತ್ಯಯ ಅಂತ ಕರೀತಾರೆ. ಸೊ ಅಚ್ ಪ್ರತ್ಯಯ ಅಂದರೆ ಅ, ಅದು ಸಂಖ್ಯೆ ಪೂರ್ವಪದವಾಗಿರುವಾಗ ಇಲ್ಲ ಅವ್ಯಯ ಸಂಖ್ಯಾ ಅವ್ಯಯ ಆದೇಹೆ ಸಂಖ್ಯಾ ಶಬ್ದವಾಗಲಿ ಅವ್ಯಯ ಶಬ್ದವಾಗಲಿ ಮೊದಲಿನಲ್ಲಿ ಇದ್ದು ಅಂಗುಳ ಶಬ್ದ ಆಮೇಲೆ ಬಂದರೆ ತತ್ಪುರುಷ ಸಮಾಸದಲ್ಲಿ. ತತ್ಪುರುಷ ಸಮಾಸ ಅಂತಾರೆ, ಅಂದರೆ ತತ್ಪುರುಷ ಸಮಾಸ ಅಂದರೆ ಅವ್ಯಯ ತತ್ಪುರುಷ ಆಗ್ಬೋದು, ಇಲ್ಲ ಸಂಖ್ಯಾರೂಪಕ ತತ್ಪುರುಷ ಆಗ್ಬೋದು. ಆ ಸಮಾಸಗಳಲ್ಲಿ ಸಂಖ್ಯಾ ಪೂರ್ವಪದ ಇಲ್ಲ ಅವ್ಯಯ ಪೂರ್ವಪದವಾಗಿ ಇದ್ದು ಅಂಗುಳ ಅನ್ನುವುದು ಪರಪದ ಉತ್ತರ ಪದವಾಗಿ ಇದ್ದಾಗ ಅಂಗುಳಿ ಅನ್ನುವುದು, ಆವಾಗ ಅಂಗುಳಿ ಶಬ್ದಕ್ಕೆ ಅಚ್ಚು ಪ್ರತ್ಯಯ ಬಂದ ಅಂದರೆ ದಶ ಪ್ಲಸ್ ಅಂಗುಳಿ ಬಿಕಮ್ಸ್ ದಶ ಅಂಗುಲ. ಯಾಕೆ ಅಂದರೆ ದಶ ಅನ್ನುವುದು ಸಂಖ್ಯಾವಾಚಕ ಶಬ್ದ, 10 ಸಂಖ್ಯೆಯ ನಂಬರ್ ಹೇಳುವಂಥದ್ದು. ಅದು ದಶ ಅಂಗುಳಿ ಪಂಚ ಅಂಗುಳಿ ಯಾವ ತಗೊಂಡು ಕೂಡ ನೀವು ಒಂದು ಅಂಕೆ ನಂಬರ್ ಹಾಕಿದರೆ ಆ ನಂಬರ್ ಮೇಲೆ ಬರುವಂತಹ ಅಂಗುಳಿ ಶಬ್ದ ಅಂಗುಳ ಆಗುತ್ತೆ, ಅದು ಇಕಾರ ಹೋಗಿ ಅಕಾರ ಆಗತ್ತೆ, ಅದಕ್ಕೆ ಅಚ್ಚು ಪ್ರತ್ಯಯ ಅಂತ ಕರೀತಾರೆ. ಅಂದರೆ ಈ ಇಲ್ಲ ಕೆಲವು ಕಡೆ ಊ ಅನ್ನೋದಕ್ಕೆ ಅಚ್ಚು ಊ ಅನ್ನೋದು ಹೋಗಿ ಅಕಾರ ಬರಬಹುದು, ಇಲ್ಲಿ ಈ ಅನ್ನೋದು ಹೋಗಿ ಅಕಾರ ಬಂತು, ಹೀಗೆ ಅಚ್ ಪ್ರತ್ಯಯ ಬಂತು ಅಂದರೆ ಆ ಅಂಗುಳಿ ಶಬ್ದ ಅಂಗುಳ ಆಯಿತು, ದಶಾಂಗುಳ. ಸೊ ಆದ್ದರಿಂದ ಇಲ್ಲಿ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಳಂ 10 ಅಂಗುಳಗಳು ಅಂತ ಹೇಳಿ. ಇಲ್ಲಿ 10 ಅಂತ ಹೇಳಿದರೆ 10 ಅಂಗುಳ ಓನ್ಲಿ 10 inches ಅಂತ ಹೇಳಿದಾಗ ಅದಕ್ಕೆ ಐತರೇಯ ಉಪನಿಷತ್ತಿನಿಂದ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ, ದಶ ಇತಿ ಸರ್ವಂ ಇತಿ ಐತರೀಯ ಶ್ರುತವು ಸರ್ವಸಂಖ್ಯಾತ್. ಸೊ ಈ ದಶ ಶತ ಸಹಸ್ರ ಇವೆಲ್ಲ ಕೂಡ 10 100 1000 ಆಗಲಿ ಎಲ್ಲ ಶಬ್ದಗಳು ಕೂಡ ದಶದಿಂದ ಹಿಡ್ಕೊಂಡು ಮೇಲೆ ಹೇಳುವ ಈ ರೌಂಡ್ ಶಬ್ದಗಳು ಯಾವುದಿದೋ ಅವೆಲ್ಲವೂ ಕೂಡ ಅಪರಿಮಿತವನ್ನು ಇನ್ಫೈನೆಟ್ ಅನ್ನುವ ಅರ್ಥದಲ್ಲಿಯೇ ಅದಕ್ಕೆ ದಶಪ್ರಮತಿ, ನಿಮಗೆಲ್ಲ ಪ್ರಖ್ಯಾತವಾಗಿರುವಂಥ ಆಚಾರ್ಯರನ್ನು ದಶಪ್ರಮತಿ ಅಂತ ಕರೀತಾರೆ. ಅಂದರೆ 10 ಜ್ಞಾನ 10 ಜ್ಞಾನ ಇದೆ ಅಂತಲ್ಲ, ತುಂಬ ಜ್ಞಾನ ಇದೆ. ಸೊ ಅನಂತ ಜ್ಞಾನ ಅಂದರೆ ಸರ್ವಜ್ಞರು ಅನ್ನುವ ಅರ್ಥ, ಅಂದರೆ ಭಗವಂತನಷ್ಟು ಸರ್ವಜ್ಞರಲ್ಲ ಆದರೆ ಅನ್ಯ ವಿಷಯಗಳಲ್ಲಿ ಸರ್ವಜ್ಞರಾಗಿದ್ದಾರೆ, ಭಗವಂತನ ವಿಷಯದಲ್ಲಿ ಎಲ್ಲರಿಗಿಂತಲೂ ಹೆಚ್ಚಾಗಿ ತಿಳಿದವರಾಗಿದ್ದಾರೆ ಮಿಕ್ಕ ಜೀವರಿಗಿಂತಲೂ. ಆದ್ದರಿಂದ ಅವರು ದಶಪ್ರಮತಿ ಅಂತೇಳಿ, ಅದೇ ದಶ ಅನ್ನುವುದು ಅನೇಕತ್ವವನ್ನು ಹೇಳುವಂಥದ್ದು. ಸೊ ಅದರಿಂದ ದಶಸಂಖ್ಯಾಂತರ್ಭಾವಸ್ಯ ಉಕ್ತೇ ಅಪರಿಮಿತ ದೇಶ ಕಾಲ ವ್ಯವಧಾನೇನ ಅತ್ಯತಿಷ್ಠತ್ ಇತ್ಯರ್ಥ. ಸೊ ಅದರಿಂದ ಯಾವ ಪರಿಮಿತಿ ಇಲ್ಲದಂತಹ ದೇಶಕಾಲ ವ್ಯವಧಾನ, ಅಂದರೆ ದೇಶ ವ್ಯವಧಾನ ಕಾಲ ಅಂದರೆ ಎಲ್ಲವನ್ನು 10 ಅಂಗುಳಗಳು ಅಂದರೆ ಅನಂತ ಅಂಗುಳಗಳು ಮೀರಿ ನಿಂತಿದ್ದಾನೆ ಭಗವಂತ ಅನ್ನುವುದು ಅಲ್ಲಿ ಹೇಳಿದಂತಹ ಭಾವ. ಕಸ್ಮಿನ್ನಪಿ ದೇಶೇ ಕಸ್ಮಿನ್ನಪಿ ಕಾಲೇ ಪ್ರಕೃತಿ ಅನತಿಕ್ರಮೋ ನ ಇತಿ ಭಾವ. ಪ್ರಕೃತಿ ಇವನನ್ನು ಮೀರಿ ನಿಲ್ಲುವುದು ಯಾವತ್ತೂ ಆಗುವುದಿಲ್ಲ, ಇವನೇ ಯಾವತ್ತೂ ಪ್ರಕೃತಿಯನ್ನೇ ಮೀರಿ ನಿಲ್ಲುತ್ತಾನೆ ಅನ್ನುವುದು. ತತ್ರ ಹೇತು ವಿಶ್ವತೋ ವೃತ್ವ ಇತಿ. ಯಾಕೆ ಅಂದರೆ ಇಲ್ಲಿ ಬರುವಂಥದ್ದು ವಿಶ್ವತಃ ವೃತ್ವ ಅಂದರೆ ಸರ್ವತ್ರ ಅಂತರ್ಬಹಿಸ್ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ನಾವು ಕೇಳಿದಂತೆ ಇಡೀ ಪ್ರಕೃತಿಯನ್ನು ವಿಶ್ವ ಅನ್ನುವ ಶಬ್ದಕ್ಕೆ ಸರ್ವ ವಿಶ್ವ ಅಂದರೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ನೋಡಿದ್ದೇವೆ. ವಿಶ್ವ ಶಬ್ದಕ್ಕೆ ಅನೇಕ ಅರ್ಥಗಳಿವೆ, ಪ್ರಪಂಚ ಇವೆಲ್ಲವೂ ಕೂಡ. ಒಂದು ಶಬ್ದ ವಿಶ್ವ ಅನ್ನುವ ಶಬ್ದಕ್ಕೆ ಸರ್ವ ಎಲ್ಲವೂ ಅನ್ನುವ ಅರ್ಥ, ವಿಶ್ವ ಎಲ್ಲವೂ ಅಂತ. ಸೊ ಅದರಿಂದ ವಿಶ್ವತಃ ಸರ್ವತಃ ಅಂಥೇಳಿ. ಸೊ ಪ್ರಕೃತಿಯನ್ನು ವಿಶ್ವತಃ ಸರ್ವತಃ ಸರ್ವತ್ರ ಅಂತರ್ಬಹಿತ್ಸ ಒಳಗೂ ಹೊರಗೂ ಎಲ್ಲ ಕಡೆಯಿಂದಲೂ ಎಲ್ಲ ರೀತಿಗಳಿಂದಲೂ ಎಲ್ಲ ವಿಧಾನಗಳಿಂದಲೂ ಎಲ್ಲ ಗುಣಗಳಲ್ಲಿಯೂ ಎಲ್ಲದರಲ್ಲಿಯೂ ಕೂಡ ಅವೆಲ್ಲವೂ ಅಸ್ವತಂತ್ರ, ಭಗವಂತ ಒಬ್ಬನೇ ಸ್ವತಂತ್ರ. ಆದ್ದರಿಂದ ಎಲ್ಲ ರೀತಿಯಲ್ಲೂ ಕೂಡ ಅವನು ವೃತ್ವ ಆವೃತ್ಯ ಆವರಿಸಿಕೊಂಡು, ಅಂದರೆ ಇವನು ಅವುಗಳನ್ನು ಮೀರಿ ನಿಲ್ಲುವುದು ಮಾತ್ರವೇ ಅಲ್ಲ, ಅವೆಲ್ಲವನ್ನೂ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ, ಎಲ್ಲವೂ ಅವನ ಹತೋಟಿಯಲ್ಲೇ ಇದೆ. ಆದ್ದರಿಂದ ಪ್ರಕೃತೇಹೇ ಸತ್ತಾ ಪರಿಣಾಮ ಆದಿ ಪ್ರದತ್ವ ಹೇತುನ ಪ್ರಕೃತಿಂ ಅಭಿವ್ಯಾಪ್ಯ ಇತ್ಯರ್ಥ ತಾಂ ವಶೀಕೃತ್ಯ ಇತಿ ಯಾವತ್. ತಾಂ ಸ್ತ್ರೀಲಿಂಗ ಪ್ರಕೃತಿ ಅನ್ನುವುದಾದ್ದರಿಂದ ಅದಕ್ಕೆ ತಾಂ ಆ ಪ್ರಕೃತಿಯನ್ನು ಅವನು ಅಭಿವ್ಯಾಪ್ಯ. ಸೊ ಇಲ್ಲಿ ಆವೃತ್ಯ ವೃತ್ವ ಅನ್ನುವ ಶಬ್ದಕ್ಕೆ ಇಷ್ಟು ಅರ್ಥಗಳು. ವೃತ್ವ ಅಂದರೆ ಆವೃತ್ಯ ಆವರಿಸಿಕೊಂಡು. ಆವರಿಸಿಕೊಂಡು ಅಂದರೆ ಏನು ಅಂದರೆ ಪ್ರಕೃತೇಹೇ ಸತ್ತ ಪರಿಣಾಮ ಆದಿ ಪ್ರದತ್ವ ಹೇತುನ. ಪ್ರಕೃತಿಗೆ, ಯಾವ ಪ್ರಕೃತಿಗೆ, ಜಡ ಪ್ರಕೃತಿಗೆ. ಇಲ್ಲಿ ಕರೆಂಟ್ ಕಾಂಟೆಕ್ಸ್ಟ್ ಚೇತನ ಪ್ರಕೃತಿಯನ್ನು ಅವನು ನೇಮಕ ಮಾಡ್ತಾ ಇದ್ದಾನೆ. ಇಡೀ ಪ್ರಕೃತಿಯ ಸತ್ತ ಇರುವಿಕೆಗೆ ಪರಿಣಾಮ ಟ್ರಾನ್ಸ್ಫಾರ್ಮೇಶನ್. ಯಾಕಂದ್ರೆ ಜಡ ವಸ್ತುಗಳು ಯಥಾ ವಿನಿಮಯ ಸರ್ಗೋಮೃಷ ಅಂತ ಹೇಳಿ ಜಡ ವಸ್ತುಗಳಿಗೆ ಪರಿಣಾಮಾದಿಗಳು ಬರುತ್ತೆ. ಪರಿಣಾಮಾದಿಗಳನ್ನು ಪ್ರದತ್ವ ಹೇತುನ ಕೊಡುವ ಕಾರಣದಿಂದಾಗಿ ಪ್ರಕೃತಿಂ ಪ್ರಕೃತಿಯನ್ನು ಅಭಿವ್ಯಾಪ್ಯ ಅಭಿತಃ ವ್ಯಾಪ್ಯ ಎಲ್ಲ ರೀತಿಗಳಲ್ಲಿಯೂ ವ್ಯಾಪಿಸಿಕೊಂಡವನಾಗಿ ಇತಿ ಅರ್ಥ. ಈ ಅರ್ಥವನ್ನು ತಗೋಬೇಕು ಅಂದರೆ ತಾಂ ವಶೀಕೃತ್ಯ ಇತಿ ಯಾವತ್. ಆ ಪ್ರಕೃತಿಯನ್ನು ವಶೀಕರಣ ಮಾಡಿಕೊಂಡು ಅನ್ನುವ ಅರ್ಥ ಇಲ್ಲಿ ಅಡಗಿದೆ. ಅತಃ ಆ ಕಾರಣದಿಂದ ಅತ್ಯತಿಷ್ಠತು. ಸೊ ಸಭೂಮಿ ವಿಶ್ವತೋ ವೃತ್ವ ಅತ್ಯತಿಷ್ಠತು. ವಿಶ್ವತಃ ವೃತ್ವ ಎಲ್ಲ ಕಡೆಯಿಂದಲೂ ಆವೃತ್ತಿ ಮಾಡಿಕೊಂಡಿದ್ದಾನ. ಆದ್ದರಿಂದ ಇಮಿಡಿಯೇಟ್ ಆಗಿ ಆ ಅರ್ಥವನ್ನೇ ಬಲಪಡಿಸುವಂತಹ ಆ ಅರ್ಥದಲ್ಲಿ ಇರುವ ಭಾವನೆಯನ್ನು ತಿಳಿಸಿಕೊಡ್ತಾ ಅಂದ ಹಾಗೆ ಭಗವಂತ ಇದ್ದಾನೆ. ವೃತ್ವ ಅತ್ಯತಿಷ್ಠತು, ಅದನ್ನು ಆವೃತ್ಯ ಅತ್ಯತಿಷ್ಠತು, ಅತಿಕ್ರಮಿಸಿ ಇದ್ದಾನೆ ಭಗವಂತ ಅಂತ ಹೇಳಿ ಹೇಳ್ತಾ ತಥಾಚ ಭಾಷ್ಯಂ ಸುತ್ತ ಭಾಷ್ಯ ಪ್ರಕೃತಿಯಾದಿ ಪ್ರವರ್ತಕತ್ವೇನ ತದ್ ಉತ್ತಮತ್ವಾದ್ ಅರೂಪವತ್ ಏವ ಇತಿ. ಸೊ ಅರೂಪವತ್ ಅನ್ನುವ ಆ ಸೂತ್ ರೂಪವಿಲ್ಲದವನು ಅಂತ ಹೇಳಿದರೆ ಅದಕ್ಕೆ ಪ್ರಕೃತಿ ಮುಂತಾದಂತ ಆ ಎಲ್ಲವನ್ನೂ ಕೂಡ ಪ್ರವರ್ತಿಸುತ್ತಾ ಪ್ರವರ್ತಕತ್ವೇನ ಅವೆಲ್ಲವನ್ನು ಪ್ರವರ್ತಿಸುತ್ತಾ ಅಂದರೆ ಅವೆಲ್ಲವನ್ನು ಹ್ಯಾಂಡಲ್ ಮಾಡ್ತಾ ಮ್ಯಾನೇಜ್ ಮಾಡ್ತಾ ನಿಯಮನ ಮಾಡ್ತಾ ತದ್ ಉತ್ತಮತ್ವಾತು ಅದಕ್ಕಿಂತಲೂ ಉತ್ತಮನಾಗಿ ಇರುವ ಕಾರಣದಿಂದ ಅರೂಪವತ್ ಏವ ಇವನು ರೂಪವಿಲ್ಲದವನು ಅಂದರೆ ಪ್ರಾಕೃತಿಕ ರೂಪವಿಲ್ಲದವನು ಪ್ರಕೃತಿಯ ಮೀರಿ ನಿಂತವನು ಅನ್ನುವ ಅರ್ಥ ಅರೂಪವತ್ ಅನ್ನುವುದನ್ನು ತಿಳಿಸಿಕೊಡುತ್ತೆ. ಅದಕ್ಕೆ ಅರೂಪವತ್ ಏವ ಇತಿ ಅಂಥೇಳಿ ಆ ಅರೂಪವತ್ ಅನ್ನುವ ಸೂತ್ರಕ್ಕೆ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದಂತಹ ಮಾತು. ಏತೇನ ಪ್ರಾಕ್ ಪುರುಷ ಪದೇನ ಸರ್ವ ಪ್ರಾಣಿ ಹೃದಯ ಗುಹಾಸ್ತತ್ವೇನ ಅಂತರ್ಯಾಮಿತಯ ಪುರುಷತ್ವ ಮುಖ್ಯ ಪ್ರಾಪ್ಯ ಅವ್ಯಾಪ್ಯತ್ವ ಶಂಕ ಅಪಾಸ್ತ ಅಂಥೇಳಿ. ಅಂದರೆ ಏನು, ಇದರಿಂದ ನಾವು ಮುಂದೆ ಹೇಳುವಂತಹ ಪುರುಷ ಶಬ್ದ, ಪುರುಷ ಶಬ್ದ ಏನು, ಪುರುಷೇತೆ ಪುರದಲ್ಲಿ ಇದ್ದಾನೆ. ಪುರ ಅಂದರೆ ಏನು, ದೇಹಗಳಲ್ಲಿದ್ದಾನೆ ಇಲ್ಲ ಪ್ರಾಣಿಗಳ ಹೃದಯದಲ್ಲಿದ್ದಾನೆ. ಸರ್ವ ಪ್ರಾಣಿ ಹೃದಯ ಗುಹಾಸ್ತತ್ವೇನ ಎಲ್ಲ ಸಕಲ ಪ್ರಾಣಿಗಳ ಎಲ್ಲ ವಿಧವಾದ ಪ್ರಾಣಿಗಳ ಹೃದಯ ಗುಹದಲ್ಲಿ ಇದ್ದಾನೆ ಭಗವಂತ. ಅಂದರೆ ಅರ್ಥ ಏನು, ನಾವು ನೋಡ್ರಿ ನಮಗೆ ಭಾವನೆ ಏನು ಬರುತ್ತೆ, ಭಗವಂತ ಎಲ್ಲರ ಹೃದಯ ಗುಹದಲ್ಲಿದ್ದಾನೆ ಅಂದರೆ ಅತ್ಯಂತ ಸೂಕ್ಷ್ಮನಾಗಿ ಆ ಹೃದಯ ಕಮಲದಲ್ಲಿ, ಜ್ಯೋತಿರ್ಮಯವಾದ ಒಂದು ಕಮಲದಲ್ಲಿ ಸೂಕ್ಷ್ಮ ರೂಪದಲ್ಲಿ ಭಗವಂತ ಕಣ್ಣಿಗೆ ಕಾಣಿಸದೆ ಇದ್ದಾನೆ, ಅತ್ಯಂತ ಸೂಕ್ಷ್ಮ ರೂಪದಲ್ಲಿದ್ದಾನೆ ಅಂತ ಹೇಳಿದಾಗ ಓಹೋ ಅವನು ಒಂದು ಕಡೆ ಸೂಕ್ಷ್ಮವಾಗಿ ಇದ್ದಾನೆ ಅಂತಲೇ ಭಾವನೆ ಬಂದು ಎಲ್ಲ ಕಡೆ ಅವನಿಲ್ಲಕ್ಕಾಗೋದಿಲ್ಲ. ಯಾಕಂದರೆ ಹೃದಯದಲ್ಲಿ ಒಂದು ಕೋಣೆಯಲ್ಲಿ ಒಂದು ಕಡೆ ಇದ್ದಾನೆ ಅವನು, ಚಿಕ್ಕ ರೂಪದಲ್ಲಿ ಕಣ್ಣಿಗೆ ಕಾಣಿಸದಷ್ಟು ರೂಪದಲ್ಲಿದ್ದಾನೆ ಅಂತ ಹೇಳಿದರೆ ಅವನು ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಸಂಶಯ ಬಂದರೆ ಇಲ್ಲ, ಅವನು ಅಲ್ಲಿ ಇದ್ದರೂ ಕೂಡ ಸರ್ವ ಪ್ರಾಣಿ ಹೃದಯ ಗುಹಾಸ್ತತ್ವೇನ ಅಂತರ್ಯಾಮಿತಯ ಅಲ್ಲಿದ್ದಾನೆ ಅಂತ ಹೇಳುವುದು ಅಂತರ್ಯಾಮಿಯಾಗಿದ್ದಾನೆ ಅಂತ ಹೇಳುವುದಕ್ಕಾಗಿ. ಆ ಒಂದು ರೂಪದಿಂದ ಅಲ್ಲಿದ್ದಾನೆ, ಇನ್ನೊಂದು ರೂಪದಿಂದ ಇಡೀ ದೇಹದಲ್ಲಿ ವ್ಯಾಪಿಸಿದ್ದಾನೆ, ಇನ್ನೊಂದು ರೂಪದಿಂದ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದ್ದಾನೆ, ಇನ್ನೊಂದು ರೂಪದಿಂದ ಬ್ರಹ್ಮಾಂಡಕ್ಕೂ ಒಳಗೂ ಹೊರಗೂ ವ್ಯಾಪಿಸಿದ್ದಾನೆ. ಸೊ ಈ ಬೇರೆ ಬೇರೆ ರೂಪಗಳಿಂದ ಅವನು ಮಾಡ್ತಾನೆ, ಅನಂತಾನಂತ ರೂಪಗಳು. ಆದ್ದರಿಂದ ನಮಗೆ ಇಲ್ಲಿ ಹೇಳುವಂಥದ್ದು, ಪುರುಷಪದೇನ ಸರ್ವಪ್ರಾಣಿ ಹೃದಯ ಗುಹಾಸ್ತತ್ವೇನ, ಎಲ್ಲ ಪ್ರಾಣಿಗಳ ಹೃದಯ ಗುಹದಲ್ಲಿ ಇದ್ದಾನೆ ಅನ್ನುವ ರೂಪದಿಂದಲೂ ಅಲ್ಲಿ ಹೇಳುವಂಥದ್ದು ಅಂತರ್ಯಾಮಿತೆಯ ಪುರುಷತ್ವ ಉಕ್ತಿಯ ಅಂತರ್ಯಾಮಿ ವಿವಕ್ಷದಿಂದ. ಒಳಗೆ ಹೃದಯ ಗುಹದಲ್ಲಿದ್ದಾನೆ ಅಂದರೆ ಅರ್ಥ ಏನು? ಅಂತರ್ಯಾಮಿಯಾಗಿದ್ದಾನೆ. ಅಂತರ್ಯಾಮಿ ಅಂದ್ರೆ ಏನು? ಒಳಗೆ ಇದ್ದು ಅಂತಃ ಸ್ಥಿತ್ವ ಯಮನಂ ಕರೋತಿ ಇದು ಅಂತರ್ಯಾಮಿ. ನಮ್ಮ ಒಳಗೆ ಇದ್ದು ನಮ್ಮನ್ನು ನಿಯಮನ ಮಾಡ್ತಾನಾದ್ದರಿಂದ ಅವನು ಅಂತರ್ಯಾಮಿ ಅಂತೇಳಿ. ಆ ವಿಧವಾಗಿ ಪುರುಷತ್ವ ಉಕ್ತಿಯ ಪ್ರಾಪ್ತ ಅವಾಪ್ಯತ್ವ ಶಂಕಾ ಅಪಸ್ತ, ಪುರುಷ ಅನ್ನುವ ಶಬ್ದ ಹೃದಯದಲ್ಲಿದ್ದಾನೆ. ಓಹ್, ಹೃದಯದಲ್ಲಿದ್ದಾನೆ, ಕಣ್ಣಿಗೆ ಕಾಣಿಸ್ತೇ ಸ್ಮಾಲ್ ಆಗಿದ್ದಾನೆ, ಅಂದರೆ ಅವನು ವ್ಯಾಪ್ತನಾಗಿರಲಿಕ್ಕೆ ಅವಕಾಶವಿಲ್ಲ ಅನ್ನುವ ಸಂಶಯ ಬಂದು ಒದಗಿದೆ. ಅದನ್ನು ಇದು ನಿರ್ಮೂಲ ಮಾಡ್ತಾ ಇದೆ. ಪುರುಷತ್ವ ಉಕ್ತಿಯ ಪುರುಷತ್ವದ ಮಾತಿನಿಂದ ಪ್ರಾಪ್ತ ಬಂದಿರುವಂತಹ ಅವ್ಯಾಪ್ಯತ್ವ ಶಂಕ, ಅವನು ವ್ಯಾಪಕನಲ್ಲ ಅನ್ನುವ ಸಂಶಯ ಅನುಮಾನ, ಓಹೋ ಹೃದಯ ಗುಹದಲ್ಲಿದ್ದಾನೆ ಅಂದರೆ ಎಲ್ಲ ಕಡೆ ವ್ಯಾಪ್ತನಾಗಿಲ್ಲ ಅನ್ನುವ ಸಂಶಯ ಅದು ಬಂದರೆ ಅದು ಅಪಾಸ್ತ, ಅದನ್ನು ನಿರ್ಮೂಲ ಮಾಡ್ತಾ ಇದ್ದಾರೆ. ಅವನು ಹೃದಯ ಗುಹದಲ್ಲಿದ್ದಾನೆ ನಿಜ, ಆದರೆ ಸರ್ವವ್ಯಾಪಕನೂ ಆಗಿದ್ದಾನೆ ಅನ್ನುವುದನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದೆ. ಸೊ ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಸೊ ಶ್ರೀನಿವಾಸ.